श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भुजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराश्रितानन्तलीला गोपालपालितान्न विद्यापयोनिधीन् वन्दे ब्रह्मविद्यागुरुन्मम। ब्रह्मचर्य हरिप्रीतिसुविद्या वादशारिरः इष्टदान् कष्टहर्तॄन्नः विद्यामान्यान् मुनीन्नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येवा शपथो बिम्बसन्निधौ। चिन्तामणिं सभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಪಶ್ಚಿಮ ಉತ್ತರದಲ್ಲಿರತಕ್ಕಂಥ ಎಲ್ಲ ತೀರ್ಥಕ್ಷೇತ್ರಗಳ ಸಂಚಾರ ಮುಗಿಸಿ ಗುರುಸಾರವು ಮರುಯುವಾಗ ಪೂರ್ವ ಪ್ರಬಂಧವನ್ನು ನಿರ್ಮಾಣ ಮಾಡುತ್ತಾರೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಗಂಗಾ ಸಾಗರ ಸಂಗಮಕ್ಕೆ ಬರ್ತಾ ಇದ್ದಾರೆ. ಅಬ್ಧೇ ಸುನಿಗ್ಧೋಸಿ ಸರಸೇಶ್ವಾದ್ಯೋಸಿ ಅಬ್ಧಸಖೋಪ್ಯಸಿ ಮುಖೈರನೇಕೈರ್ಯೋ ಗಂಗಾ ಮುಖಾನಿ ಆಚುಂಬ್ಯ ಜುಂಭಸೇ. ಇಲ್ಲಿ ಸಮುದ್ರ ರಾಜ ಅಂತರ್ಗತ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಹೇ ಅಬ್ಧೆ, ಹೇ ಸಮುದ್ರ, ತ್ವಂ ಸ್ನಿಗ್ಧೋಸಿ. ಸ್ನಿಗ್ಧ ಅಂದರೆ ಅಂಟು, ಸ್ನೇಹ ಗುಣದಿಂದ ಕೂಡಿರ್ತಕ್ಕಂಥವು. ಅಂದರೆ ಆ ಸಮುದ್ರದ ಸ್ನಾನ ಮಾಡಿದ ಕೂಡಲೇ ಮೈಯೆಲ್ಲ ಅಂಟು ಬರುತ್ತೆ. ಹೇಳ್ತಾರೆ, ಆ ನೀರಿಗಂಟಿರಲಿ ನೀವು ಅನುರಾಗ ಪ್ರೀತಿ ಎಂಬ ಅಂಟಿರತಕ್ಕಂಥವರಾಗಿದ್ದೀರಿ ಸಜ್ಜನರಲ್ಲಿ. ಸರಸೇಶು ಆದ್ಯೋಸಿ ಸರಸೇಶು, ರಸದಿಂದ ಕೂಡಿಕೊಂಡಿರುವವರಲ್ಲಿ ಮೊದಲು. ಅಂದರೆ ಎಲ್ಲ ನೀರುಗಳಲ್ಲಿ ರಸ ಇದೆ, ರಸಭಾಗವಿದೆ. ರಸದಿಂದ ಕೂಡಿಕೊಂಡದ್ದು ಯಾವುದು ಅಂದರೆ ಸರಸ, ಯಾವುದು ಜಲ. ಆ ಜಲಗಳಲ್ಲಿ ಶ್ರೇಷ್ಠ ನೀನು. ಅಬ್ಜಸಖ ಅಪ್ಯಸಿ ಅಬ್ಜ ಅಂತ. ಅಬ್ಜ ಅಂದ್ರೆ ಯಾರು ಅಂದ್ರೆ ಚಂದ್ರ. ಚಂದ್ರನ ಸಖನೂ ಆಗಿದೆಯ. ಯಹ ಅನೇಕೈ ಅನೇಕೈ ಮುಖೈ ಗಂಗಾ ಮುಖಾನಿ ಆಚುಂಬ್ಯ ಜೃಂಭಸೇ. ಗಂಗೆ ಆ ಸಾಗರ ಸಂಗಮದಲ್ಲಿ ಅನೇಕ ಕವಲುಗಳಾಗಿ ಹೋಗಿ ಸೇರ್ತಾಳೆ. ಸಂಗಮ ಪ್ರದೇಶಗಳು ಅಂತಹ ಗಂಗೆಯ ಸಾವಿರಾರು ಮುಖಗಳನ್ನು ಚುಂಬಿಸಿ ವಿಶೇಷವಾಗಿ ಜೃಂಭಿಸ್ತಾ ಇದೆಯಪ್ಪ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಈ ಚಂದ್ರ ಅಬ್ಜ ಹೇಗೆ ನೀರಿನಿಂದ ಹುಟ್ಟಿದವರೇ, ಸಮುದ್ರದಿಂದ ಹುಟ್ಟಿದವರೇ ಚಂದ್ರ. ಅದರಿಂದ ವಿಶೇಷವಾಗಿ ಚಂದ್ರನೇ ವಿಶೇಷವಾಗಿ ಸ್ನೇಹಿತ. ನಂತರ ಅಲ್ಲಿಂದ ಮುಂದಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಪ್ರದೇಶ ಅಂದರೆ ಗಂಗಾ ಸಾಗರ ಸಂಗಮ, ಅಲ್ಲಿ ಮಕರ ಸಂಕ್ರಾಂತಿ ಸಮಯದಲ್ಲಿ ತುಂಬ ದೊಡ್ಡ ಜಾತ್ರೆಯಾಗುತ್ತೆ, ಅಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲಿಂದ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥದ್ದು ಜಗನ್ನಾಥ ಕ್ಷೇತ್ರ. ಪ್ರಸಿದ್ಧಿ ಬದರಿ ಕೃತಯುಗದ ಕ್ಷೇತ್ರ, ರಾಮೇಶ್ವರ ತ್ರೇತಾಯುಗದ ಕ್ಷೇತ್ರ, ದ್ವಾರಕೆ ದ್ವಾಪರಯುಗದ ಕ್ಷೇತ್ರ, ಜಗನ್ನಾಥ ಕಲಿಯುಗದ ಕ್ಷೇತ್ರ. ಇಲ್ಲಿ ಮೊದಲು ವಿಶೇಷವಾಗಿ ನೀಲಾಚಲ ಅಂತ ಪರ್ವತ, ಆ ಪರ್ವತದಲ್ಲಿ ನೀಲ ಮಾಧವನ ವಿಗ್ರಹವಿತ್ತು ಅಂತ ಸ್ಥಳ ಪುರಾಣ. ದೇವತೆಗಳೆಲ್ಲ ನೀಲ ಮಾಧವನನ್ನು ಪೂಜಾ ಮಾಡ್ತಾ ಇದ್ರು. ಒಂದು ಸಲ ಆ ಪರ್ವತ ಕಾಲಕ್ರಮೇಣ ಬರುತ್ತಾ ಬರುತ್ತಾ ಭೂಮಿಯಲ್ಲಿ ಒಳಗೆ ಹೋದಾಗ ನೀಲ ಮಾಧವನ ವಿಗ್ರಹವನ್ನ ದೇವತೆಗಳು ತಮ್ಮ ಲೋಕಕ್ಕೆ ತಗೊಂಡು ಹೋದರಂತ. ಆ ಕ್ಷೇತ್ರವನ್ನು ನೀಲಾಚಲ ಕ್ಷೇತ್ರ ಅಂತ ಕರೀತಾರೆ. ಜಗನ್ನಾಥ ದೇವಾಲಯದ ಶಿಖರದಲ್ಲಿರ್ತಕ್ಕಂತಹ ನೀಲ ಚಕ್ರ, ಇದನ್ನೇ ಈ ಹಿಂದೆ ಆ ನೀಲಾಚಲ ಇರತಕ್ಕಂತಹ ಸ್ಥಳದಲ್ಲೇ ಜಗನ್ನಾಥ ಸ್ವಾಮಿ ನಿಂತಿದ್ದಾನೆ. ಅದಕ್ಕೆ ಮೇಲೆ ಆ ಗೋಪುರದಲ್ಲಿ ವಿಶೇಷವಾದ ನೀಲ ಚಕ್ರ ಇದೆ, ಅದು ನೀಲ ಚೈತ್ರ ಅಂತ. ಅದು ಕಾಣಿಸುವಂತಹ, ಅದು ಎಷ್ಟುವರೆಗೆ ಕಾಣಿಸುತ್ತೋ ಅಷ್ಟುವರೆಗೆ ಪ್ರದೇಶ ಅದು ಜಗನ್ನಾಥ ಕ್ಷೇತ್ರ ಅಂತ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ನಂತರ ಪೌರಾಣಿಕ ಕಥೆ ಇದರ ಹಿನ್ನೆಲೆ ಹೀಗಿದೆ. ದ್ವಾಪರಯುಗದಲ್ಲಿ ದ್ವಾರಕೆಯಲ್ಲಿ ಒಂದು ದಿನ ಕೃಷ್ಣನ ರಾಣಿಯರೆಲ್ಲರೂ ಸೇರಿಕೊಂಡು ರೋಹಿಣಿ ಹತ್ರ ಬರ್ತಾರಂತೆ. ಶ್ರೀಕೃಷ್ಣನ ಬಾಲಲೀಲೆ ಮತ್ತು ರಾಸಕ್ರೀಡೆ ಎರಡನ್ನು ವಿಸ್ತಾರವಾಗಿ ವರ್ಣನೆ ಮಾಡಬೇಕು ಅಂತ ಹೇಳಿದಾಗ ರೋಹಿಣಿ ಮೊದಲು ಒಪ್ಪಿಕೊಂಡಿಲ್ಲಂತೆ, ಆದರೂ ಅವರ ಆಗ್ರಹಕ್ಕೆ ಒಪ್ಪಿಕೊಂಡಂತೆ. ಆಗ ಸುಭದ್ರೆ ಅಲ್ಲೇ ಇದ್ಲಂತೆ. ಸುಭದ್ರೆ ಅವಳಲ್ಲಿರೋದು ಬೇಡ ಅಂತ ಹೇಳಿ ಸುಭದ್ರೆಗೆ ಯಾರೂ ಒಳಗೆ ಬಾರದಂತೆ ಬಾಗಿಲ ಹತ್ರ ನಿಂತಿರು ಅಂತ ಹೇಳಿ ಕಳಿಸಿದ್ರಂತೆ. ಸುಭದ್ರೆ ಬಾಗಿಲು ಕಾಯ್ತಾ ನಿಂತಿರೋ ಕಾಲಕ್ಕೆ ಅಲ್ಲಿಗೆ ಕೃಷ್ಣ ಬಲರಾಮರಿಬ್ಬರು ಬಂದ್ರಂತೆ. ಅವಳು ಅಂದರೆ ಸುಭದ್ರೆ ಅವರಿಬ್ಬರ ಮಧ್ಯದಲ್ಲೇ ನಿಂತು ಎರಡು ಕೈಗಳನ್ನು ಚಾಚಿ ಒಳಗೆ ಹೋಗಬಾರದು ಅಂತ ಹೇಳಿದ. ಆ ಮೂವರು ಹಾಗೆ ಅಲ್ಲೇ ಇದ್ದುಕೊಂಡು ಒಳಗೆ ನಡೀತಾ ಇರತಕ್ಕಂತಹ ಕೃಷ್ಣನ ಲೀಲಾ ಕಥೆ ಕೇಳಿ ಆನಂದದಿಂದ ಪುಲಕಿತರಾದರು. ಹಾಗೇ ಇದ್ದು ಬಿಟ್ರಂತೆ. ಅದೇ ಸಮಯಕ್ಕೆ ನಾರದರಲ್ಲಿಗೆ ಬಂದು ಆ ಅದ್ಭುತವಾದ ಸನ್ನಿವೇಶವನ್ನು ಕಂಡು ನೋಡ್ತಾರಂತೆ, ನೀವು ಮೂರು ಮಂದಿ ಇದೇ ರೂಪದಿಂದ ಕೈ ಹೀಗೆ ಇಟ್ಕೊಂಡಿದ್ದಲ್ಲ ಹಾಕಿ ಅದೇ ರೂಪದಿಂದ ಭಕ್ತರಿಂದ ಪೂಜಾ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅದಕ್ಕೆ ಕೃಷ್ಣ ಕಲಿಯುಗದಲ್ಲಿ ಮರದ ಗೊಂಬೆ ರೂಪದಲ್ಲಿ, ಮರದ ಮೂರ್ತಿಯ ರೂಪದಲ್ಲಿ ತಾವು ಹೀಗೆ ಪೂಜಾ ಸ್ವೀಕಾರ ಮಾಡ್ತೀವಿ ಅಂತ ಒಪ್ಪಿಕೊಂಡ. ನಂತರ ಮಾಲವ ದೇಶದ ಅಧಿಪತಿಯಾಗಿರತಕ್ಕಂಥ ಇಂದ್ರದ್ಯುಮ್ನ ರಾಜ ಉತ್ಕಲ ಪ್ರದೇಶದಲ್ಲಿರತಕ್ಕಂಥ ನೀಲಾಚಲ ಅಲ್ಲಿರತಕ್ಕಂಥ ನೀಲ ಮಾಧವನನ್ನ ಪೂಜಾ ಮಾಡಬೇಕು ಅಂತ ಅಲ್ಲಿ ಬಂದರಂತೆ. ಆದರೆ ಅದಕ್ಕೆ ಮೊದಲೇ ದೇವತೆಗಳು ನೀಲ ಮಾಧವನ ವಿಗ್ರಹವನ್ನ ತಮ್ಮ ಲೋಕಕ್ಕೆ ತಗೊಂಡು ಹೋಗಿದ್ರು. ರಾಜನಿಗೆ ನಿರಾಶೆ ಆಯಿತು, ಇಂದ್ರದ್ಯುಮ್ನ ರಾಜನಿಗೆ. ಅಷ್ಟೊಳಗೆ ಆಕಾಶವಾಣಿ ಆಯಿತು, ಇಲ್ಲೇ ನಿನಗೆ ಮರದ ರೂಪದಲ್ಲಿ ಜಗನ್ನಾಥ ಎಂಬ ಹೆಸರಿನ ಮಾಧವನ ದರ್ಶನ ಆಗುತ್ತೆ. ರಾಜ ಪರಿವಾರ ಸಹಿತವಾಗಿ ಅಲ್ಲೇ ಕಾದ್ಕೊಂಡು ನಿಂತ. ಒಂದಿನ ಸಮುದ್ರದಲ್ಲಿ ಒಂದು ದೊಡ್ಡ ಮರದ ತುಂಡು ದಿಮ್ಮಿ ತೇಲಿ ಬರ್ತಾ ಬಂತು. ರಾಜ ಅದನ್ನು ತೆಗೆಸಿ ಅದರಿಂದ ನಾರಾಯಣನ ಮೂರ್ತಿ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ. ಅಷ್ಟರೊಳಗೆ ವಿಶ್ವಕರ್ಮ ಒಂದು ಮುದುಕನಾದ ಬಡಗಿ ರೂಪದಲ್ಲಿ ತಾನು ಬಂದು ಒಂದು ಮುಚ್ಚಿದ ಅಂದರೆ ಬಾಗಿಲು ಹಾಕ್ಕೊಂಡ ಕೋಣೆಯಲ್ಲಿ ಮೂರ್ತಿಯನ್ನು ತಯಾರು ಮಾಡ್ತೀನಿ, ನಾನೇ ಹೇಳೋವರೆಗೂ ಬಾಗಿಲು ತೆಗಿಬಾರದು ಅಂತ ಹೇಳಿ ಒಂದು ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ರೆ ಅನೇಕ ದಿನಗಳಾದರೂ ಬಡಗಿ ಹೊರಗೆ ಬರಲಿಲ್ಲ. ರಾಣಿಗೆ ಸಂಶಯ ಬಂತು, ಈ ಬಡಗಿ ಮುದುಕ ಹಸುವೆಯನ್ನು ಸತ್ತೋಗಿರಬಹುದು, ಆದ್ರಿಂದ ಬಾಗಿಲು ತೆಗೆದು ನೋಡ್ರಿ ಅಂತ ಹಠ ಹಿಡಿದ್ಲು. ಅವಾಗ ಬಾಗಿಲು ತೆಗೆದ್ರು, ಬಡಗಿ ಅದೃಶ್ಯನಾದ. ಅಲ್ಲಿ ಜಗನ್ನಾಥ ಸುಭದ್ರ ಬಲರಾಮರ ಪ್ರತಿಮೆಗಳು ಇನ್ನ ಅಪೂರ್ಣವಾಗಿತ್ತು. ಅವಾಗ ರಾಜ ತುಂಬ ದುಃಖಿತನಾದ, ಅಯ್ಯೋ ಹೀಗಾಯ್ತಲ್ಲ. ಅವಾಗ ಚಿಂತೆ ಮಾಡಬೇಡ, ನಮ್ಮನ್ನು ಹೀಗೆ ಪ್ರತಿಷ್ಠಾಪನೆ ಮಾಡು ಅಂತ ಅಶರೀರವಾಣಿ ಆಯಿತು. ಅದರಂತೆ ಇಂದ್ರದ್ಯುಮ್ನ ರಾಜ ಪ್ರತಿಷ್ಠಾಪನೆ ಮಾಡಿದ, ದೇವ ಮಂದಿರ ನಿರ್ಮಾಣವೂ ಆತನೇ ಮಾಡಿದ ಅಂತ ಹೇಳ್ತಾರೆ. ಅಂದರೆ ಆ ಇಬ್ಬರನ್ನ ಬರದೆ ತಡೆಯಲಿಕ್ಕೆ ಆಕೆ ಎರಡೂ ಕೈಗಳನ್ನು ಉದ್ದಕ್ಕೆ ಚಾಚಿ ನಿಂತಲ್ಲ. ಅದಕ್ಕೆ ಜಗನ್ನಾಥದಲ್ಲಿ ವಿಶೇಷವಾಗಿ ಅವರೆಲ್ಲರ ಕೈ ಹೀಗೆ ಇರುತ್ತಲ್ವ, ಅದು ಆ ರೀತಿ. ಆಕೆ ಹೀಗೆ ನಿಂತದಕ್ಕೆ ಅವರು ನಿಂತಂತ, ಇನ್ನಾರು ಬರದಂತೆ ನಾವು ನಿಲ್ತೀವಿ. ಕೃಷ್ಣ ಬಲರಾಮರು ಬಂದರು, ಬಂದಾಗ ಆಕೆ ಹೇಗಿಟ್ಟಿದ್ಲು ಅಂದರೆ ಕೈ ಹೀಗಿಟ್ಟುಕೊಂಡಿದ್ಲು, ಉದ್ದಕ್ಕೆ ಎರಡು ಕೈ ಹೀಗಿಟ್ಕೊಂಡಿದ್ದು, ಯಾರು ಬರಬೇಡ್ರಿ ಅಂತ ಅಡ್ಡ ಇಟ್ಲು. ಅದಕ್ಕೆ ಅವರು ಯಾರೂ ಬರಬಾರ್ದು, ಹಾಗೆ ನಾವು ನಿಲ್ತೇವೆ ಇಲ್ಲೇ ಅಂಥೇಳಿ ಅವರು ಕೈ ಹೀಗೆ ಅಡ್ಡ ಇಟ್ಕೊಂಡು ನಿಂತರಂತೆ, ನಿಂತು ಕೇಳ್ತಾ ಇದ್ದರಂತೆ. ಕೇಳುವಾಗ ಹಾಗಾಯಿತು ಅಂತ ಹೇಳ್ತಾರೆ ವಾದಿರಾಜಗುರು ಸಾರ್ವಭೌಮರು ವರ್ಣನೆ ಮಾಡ್ತಾರೆ. ಜಗನ್ನಾಥೋ ವಿಜಯತೆ ಜಗತಾಂ ಅರ್ಚಿತ ಸದಾ ಜ್ಞಾನಾಖ್ಯ ರಮ್ಯ ಪರಶೋ ಎಂ ದಾರೋ ಜಗುರಾಗಮಃ. ಇಲ್ಲಿ ಸದಾ ಜಗತಾಂ ಅರ್ಚಿತ, ಯಾವಾಗಲೂ ಜಗತ್ತಿನಿಂದ ಅರ್ಚಿತನಾಗಿರತಕ್ಕಂಥ ಜಗನ್ನಾಥ ಸದಾ ವಿಜಯತೆ, ಸದಾ ಉತ್ಕೃಷ್ಟನಾಗಿದ್ದಾನೆ, ವಿಜಯಶೀಲನಾಗಿದ್ದಾನೆ. ಅಂದರೆ ದೇವರಿಗೆ ಜಯ ಎಂಬುದು ಯಾವಾಗಿರೋದೇ, ಈ ಹೊಸದಾಗಿ ಹೇಳಬೇಕಾಗಿಲ್ಲ, ಯಾವಾಗಿದೆ ಅಂತ ನೆನೆಯೋದೇ ದೇವರಿಗೆ ಜಯ. ಯಾವ ಎಂ ಯಾವ ಜಗನ್ನಾಥನನ್ನ ಆಗಮಃ ವೇದಗಳೆಲ್ಲ ಜ್ಞಾನಾಖ್ಯ ರಮ್ಯ ಪರಶೋಹೋ, ಜ್ಞಾನವೆಂಬ ಒಳ್ಳೆ ಸುಂದರವಾದ ಕೊಡರಿ, ಅದಕ್ಕೆ ದಾರು ಜಗುಹು, ಅದಕ್ಕೆ ಆಧಾರವಾದ ಒಂದು ಮರ ತುಂಡು ಮರ ಅಂತ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದರೆ ಏನದು ಹೇಳ್ತಾ ಇದ್ದಾರೆ, ಈ ಕೊಡಲಿ ಇರುತ್ತಲ್ಲ, ಕೊಡಲಿ ಮರವನ್ನು ಕತ್ತರಿಸಬೇಕಾದರೆ ಅದಕ್ಕೊಂದು ಹಿಡಿ ಬೇಕು, ಅದಕ್ಕೊಂದು ಹಿಡಿ ಬೇಕು, ಅದು ಮರದ್ದೇ ತುಂಡಾಗಿರಬೇಕು. ಅದಕ್ಕೆ ದೇವ ಎಂಥವ ಅಂದರೆ ಜ್ಞಾನವೆಂಬ ಪರಶುವಿಗೆ ಹಿಡಿಯಂತೆ ಇದ್ದು ಅಜ್ಞಾನವನ್ನು ಕತ್ತರಿಸಿ ಬಿಡ್ತಾನೆ ಅಂತ ವಿಶೇಷವಾಗಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದ. ಮುಂದೆ ವಿಶೇಷವಾಗಿ ಶ್ರೀಶೈಲಕ್ಕೆ ಬರ್ತಾರೆ. ಶ್ರೀಶೈಲಕ್ಕೆ ಬಂದು ಅಲ್ಲಿ ಸ್ತೋತ್ರವನ್ನು ಮಾಡುತ್ತಾರೆ. ಸ್ಥರ ಪುರಾಣದಲ್ಲಿ ಶ್ರೀಶೈಲ ಮಹಾತ್ಮ್ಯ ಹೀಗಿದೆ ಎಂದು. ಏನು ರುದ್ರದೇವರ ಮಕ್ಕಳು ಗಣೇಶ ಸುಬ್ರಹ್ಮಣ್ಯ ಪುರಾಣದಲ್ಲಿ ಬಂದದ್ದು. ಅದರಲ್ಲಿ ಯಾರ ಮದುವೆ ಮೊದಲೇ ಆಗಬೇಕು ಅಂತ ವಿವಾದ ಬೆಳೆಯಿತಂತೆ. ಅದಕ್ಕೆ ಯಾರು ಮೊದಲು ಭೂ ಪ್ರದಕ್ಷಿಣೆ ಮಾಡಿ ಬರ್ತಾರೋ ಅವರ ವಿವಾಹ ಮೊದಲು ಅಂತ ಹೇಳಿದಾಗ ಗಣೇಶ ತಂದೆ ತಾಯಿಗಳ ಪ್ರದಕ್ಷಿಣೆ ಮಾಡಿ ಮೊದಲು ಭೂ ಪ್ರದಕ್ಷಿಣೆ ಮಾಡಿದವ ಅಂತ ಹೇಳಿಸ್ಕೊಂಡ್ರು. ಆತನ ವಿವಾಹ ಮೊದಲಾಯಿತು ಅಂತ ಹೇಳ್ತಾರೆ. ಆದರೆ ನಮ್ಮ ಜಗನ್ನಾಥದಾಸರು ಹೇಳುವಂತೆ ಬ್ರಹ್ಮಚಾರಿಯವರು ಅಂತ ಹೇಳ್ತಾರೆ. ಆದರೆ ನಡೆದದ್ದೇ ಅಂದರೆ ಕಥೆಯೇನು ಸತ್ಯ. ಹೇಗೆ ಇಬ್ಬರಲ್ಲಿ ವಿಶೇಷವಾಗಿ ಯಾರು ಶ್ರೇಷ್ಠರು ಅಂತ ನಿರ್ಣಯ ಮಾಡಲಿಕ್ಕೆ ಬಂದದ್ದು. ಆವಾಗ ಸುಬ್ರಹ್ಮಣ್ಯ ಲೋಕ ಸ್ವಂತ ಭೂ ಪ್ರದಕ್ಷಿಣೆಗೆ ಹೊರಟರೆ ಗಣೇಶ ದೇವರು ಅಲ್ಲೇ ಪಾರ್ವತಿ ಪರಮೇಶ್ವರರಿಗೆ ವಿಶೇಷವಾಗಿ ಪ್ರದಕ್ಷಿಣೆ ಮಾಡಿ ಆ ಫಲ ಪಡೆದರು. ಅವರು ಅದೇ ಹೇಳಿದರು. ಆವಾಗ ಸುಬ್ರಹ್ಮಣ್ಯ ದೇವರಿಗೆ ಚೂ ಸಿಟ್ಟು ಬಂತಂತ ಬಂದು ಶ್ರೀಶೈಲಕ್ಕೆ ಬಂದರಂತ. ಇಲ್ಲಿ ಬಂದು ಇದ್ದು ಬಿಟ್ರಂತ, ನನ್ನ ಕಡಿಮೆ ಮಾಡ್ತೀರಾ ಅಂತ. ಇದೆಲ್ಲ ಮೇಲ್ನೋಟಕ್ಕೆ ಮಾಡುವಂತಹದ್ದು. ಅದಕ್ಕೆ ಪಾರ್ವತಿ ದೇವಿ ಅವರನ್ನು ಬಿಟ್ಟಿರಲ್ಲ, ಅದೇ ಮಗನನ್ನ ಶ್ರೀಶೈಲಕ್ಕೆ ಬಂದರು. ಅದಕ್ಕೆ ರುದ್ರದೇವರು ಬಂದಿರಲ್ಲ. ಅದಕ್ಕೆ ಅಲ್ಲೇ ಇರತಕ್ಕಂತಹ ಕುಮಾರ ಪರ್ವತದಲ್ಲಿ ಸ್ಕಂದ ನೆಲೆಸಿದರೆ ಹತ್ತಿರ ಇರತಕ್ಕಂತಹ ಶ್ರೀಶೈಲದಲ್ಲಿ ವಿಶೇಷವಾಗಿರತಕ್ಕಂತಹ ಅರ್ಜುನ ಮತ್ತು ಪಾರ್ವತಿ ಅಂತ ಹೆಸರಿನಿಂದ ಇಬ್ಬರು ನಿಲ್ಲುತ್ತಾ ಇದ್ದಾರೆ. ಇಲ್ಲಿಂದ ಹೇಳ್ತಾರೆ, ಶ್ರೀಶೈಲ ಶಿಖರಾವಾಸು ಬಾತೀಶೋ ಮಲ್ಲಿಕಾರ್ಜುನ ಬದ್ಧ ಸ್ವೀಯ ಜಟಾಜೂಟ ಮಧ್ಯಸ್ಥ ಇವ ಚಂದ್ರಮಾ. ಶ್ರೀಶೈಲ ಶಿಖರಾವಾಸ, ಶ್ರೀಶೈಲ ಶಿಖರದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಅಂತ ವಿಶೇಷವಾಗಿ ಹೆಸರಿರತಕ್ಕಂಥ ಈಶಃ ಅಂದರೆ ರುದ್ರದೇವರು, ಬದ್ಧ ಸ್ವೀಯ ಜಟಾಜೂಟ ಮಧ್ಯಸ್ಥ ಚಂದ್ರಮಾ ಇವ ಭಾತಿ, ಎತ್ತಿ ಕಟ್ಟಿದ್ದಾರೆ ತಮ್ಮ ಜಟಾಜೂಟವನ್ನು, ಅದರ ಮಧ್ಯದಲ್ಲಿ ಚಂದ್ರ ಇದ್ದಾನಲ್ವ, ಆ ಚಂದ್ರನಂತೇನೆ ಇವರು ಹೊಳಿತಾ ಇದ್ದಾರೆ ಅಂತ ಚೆನ್ನಾಗಿ ಅವರನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಆ ಕೆಂಪಾದ ಜಟೆಗಳು, ಆ ಜಟೆಗಳ ಮಧ್ಯೆ ಚಂದ್ರ ಹೊಳದಂತೆ ಇಲ್ಲಿ ಆ ಪರ್ವತವು ಕೆಂಪಾದ ಪರ್ವತ. ಆ ಕೆಂಪಾದ ಪರ್ವತದಲ್ಲಿ, ತಾಮ್ರಮಯವಾದ ಪರ್ವತದಲ್ಲಿ ರುದ್ರದೇವರು ಬಿಳಿ ಆದ್ದರಿಂದ ಚೆನ್ನಾಗಿ ಹೊಳಿತಾ ಇದ್ದಾರೆ ಅಂತ ಸ್ತೋತ್ರ ಮಾಡಿ ಅಲ್ಲಿಂದ ಮುಂದಕ್ಕೆ ಬರೋದು ಅಹೋಬಲ ಅಂತ ಬರ್ತಾ ಇದ್ದಾರೆ. ಆ ಅಹೋಬಲ ನೃಸಿಂಹದೇವರ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲೇ ನೃಸಿಂಹದೇವರು ಪ್ರಹ್ಲಾದನ ರಕ್ಷಣೆ ಮಾಡಿದ್ದು ಅಂತ, ಪ್ರಹ್ಲಾದ ಅಕ್ಷರಾಭ್ಯಾಸ ಮಾಡಿದಂಥ ಬಂಡೆ ಅದು ಇದು ಎಲ್ಲ ಸ್ಮಾರಕಗಳೆಲ್ಲ ಅಲ್ಲಿವೆ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಇತಿಹಾಸದಲ್ಲಿ ರಾಮದೇವರು ವನವಾಸ ಕಾಲದಲ್ಲಿ ಬಂದದ್ದು, ಅರ್ಜುನ ತೀರ್ಥಯಾತ್ರಾ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದ ಅಂತ ವರ್ಣನೆ ಆಗಿದೆ. ಇದು ನವನಾರಸಿಂಹ ಕ್ಷೇತ್ರ. ಅಲ್ಲಿ ಜ್ವಾಲಾ ನೃಸಿಂಹ, ಅಹೋಬರ ನೃಸಿಂಹ, ಮಾಲೋಲ ನೃಸಿಂಹ, ಕ್ರೋಡ ನೃಸಿಂಹ, ಕಾರಂಜಿ ನೃಸಿಂಹ, ಭಾರ್ಗವ ನೃಸಿಂಹ, ಯೋಗಾನಂದ ನೃಸಿಂಹ, ಛತ್ರವಟ ನೃಸಿಂಹ, ಪಾವನ ನೃಸಿಂಹ ಅಂತ ಒಂಬತ್ತು ನರಸಿಂಹ ಕ್ಷೇತ್ರಗಳಿವೆ. ಇಂಥ ವಿಶೇಷವಾಗಿರತಕ್ಕಂಥ ಕ್ಷೇತ್ರ, ಅಲ್ಲಿರತಕ್ಕಂಥ ನದಿ ಭವನಾಶಿನಿ ಅಂತ ಸ್ತೋತ್ರ ಮಾಡ್ತಾ ಬರ್ತಾರೆ ವಾಜರಾಜಗುರು ಸಾರ್ವಭೌಮರು. ಅಹೋಬಲ ನೃಸಿಂಹಸ್ಯ ಮಹೋಬಲ ಉಪಾಶ್ರಿತಾ ಅಸತ್ತಮಿಷ್ಟ ಸಮ್ಮಿಶ್ರಾಂ ಗಣಯಾಮೋ ನ ಸಂಶ್ರುತಿಂ. ಅಹೋಬಲ ನೃಸಿಂಹಸ್ಯ, ಅಹೋಬಲ ಕ್ಷೇತ್ರದಲ್ಲಿರ್ತಕ್ಕಂಥ ನೃಸಿಂಹದೇವರ ಮಹೋಬಲ ತೇಜಸ್ಸಿನ ಅಂದರೆ ವಿಶೇಷವಾಗಿರ್ತಕ್ಕಂಥ ಬಲವನ್ನು ಉಪಾಶ್ರಿತಾಹ ವಯಂ ನಾವೆಲ್ಲ ಅದನ್ನು ಆಶ್ರಯ ಮಾಡಿ ಅಸತ್ತಮಿಷ್ಟ ಸಮ್ಮಿಶ್ರಾಂ. ಅಸತ್ ದುರ್ಜನರು, ದುರ್ಜನರ ದುರ್ಜನರೇ ದೊಡ್ಡ ಅಂಧಕಾರ. ಆ ಅಂಧಕಾರದಿಂದ ಸೇರಿಕೊಂಡಿರ್ತಕ್ಕಂಥ ಸಂಸ್ಕೃತಿ ಈ ಸಂಸಾರವನ್ನ ನ ಗಣಯಾಮಹ ನಾವು ಲೆಕ್ಕ ಮಾಡೋದೇ ಇಲ್ಲ. ಈ ಸಂಸಾರ ದುರ್ಜನರಿಂದ ಕೂಡಿಕೊಂಡಿದೆ, ಭಯಂಕರವಾಗಿದೆ. ಆದರೆ ನಾವು ನರಸಿಂಹನ ಬಲವನ್ನು ಆಶ್ರಯ ಮಾಡಿದ್ದರಿಂದ ನಾವಿದನ್ನು ಲೆಕ್ಕ ಮಾಡಲ್ಲ ಸಂಸಾರವನ್ನ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನ ಮುಂದೆ ನರಸಿಂಹದೇವರ ಸ್ತೋತ್ರ, ನಂತರ ವಿಶೇಷವಾಗಿರತಕ್ಕಂಥ ಭವನಾಶಿನಿ ನದಿಯ ಸ್ತೋತ್ರ, ಮುಂದೆ ನಿವೃತ್ತಿ ಸಂಗಮ ಅಂತ ಇಲ್ಲ ವಿಶೇಷ ಕ್ಷೇತ್ರಗಳ ವರ್ಣನೆ ಮಾಡುತ್ತಾರೆ ವಾದಿರಾಜರು ಸಾರ್ವಭೌಮರು. ಎಂಬಲ್ಲಿಗೆ ಶ್ರೀಕೃಷ್ಣ ಅಂತ.